ಜಗದುದರನ ಅತಿ ವಿಮಲ ಗುಣರೂಪಗಳನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಎಷ್ಟು ಒಳ್ಳೆಯ ಸ್ತೋತ್ರ. ಲಕ್ಷ್ಮೀದೇವಿ ಬಗ್ಗೆ ಎಲ್ಲ ವಿಷಯಗಳನ್ನು ಪಟ್ಟಿ ಮಾಡ್ತಾರೆ. ಲಕ್ಷ್ಮೀದೇವಿ ಎಂಥವರು ಅಂದರೆ ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ. ಮಹಾಲಕ್ಷ್ಮಿಯ ಸಾಮರ್ಥ್ಯ ಎಂಥದ್ದು ಅಂದರೆ ಜಗದುದರ, ಜಗತ್ತನ್ನು ಉದರದಲ್ಲಿ ಇಟ್ಟುಕೊಂಡವನು ಜಗದುದರ. ಉದರಂ ಕಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ ದ್ವಾದಶೋತ್ರದಲ್ಲಿ ಬಂದಿದೆ. ಪರಮಾತ್ಮ ಎಲ್ಲವನ್ನೂ ಅಖಿಲಂ ಜಠರೇ ನಿಧಾಯ, ತನ್ನ ಹೊಟ್ಟೆಯಲ್ಲಿ ನಾವು ಅನ್ನ ಇಟ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ಕೈಲಿ ಇಡೀ ಜಗತ್ತನ್ನೇ ಅನ್ನ ಮಾಡ್ಕೊಂಡ್ಬಿಡ್ತಾನೆ ಅಂತ ಪರಮಾತ್ಮ. ಎಷ್ಟು ದೊಡ್ಡವರು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋರು ಈ ಮಾತು ಕೇಳಿದ್ರೆ ಗಾಬರಿಯಾಗೋಗ್ಬಿಡ್ತಾರೆ. ಒಂದಿಷ್ಟು ಅನ್ನ ತಿಂದರೆ ಹೊಟ್ಟೆ ನೋವು ಅಂತ ಹೋಗ್ತಾನೆ ಡಾಕ್ಟರ್ ಹತ್ರ. ಈ ವಿಶ್ವವನ್ನು ಹೊಟ್ಟೆಗೊಳಿಟ್ಕೊಳ್ತಾನೆ ಪರಮಾತ್ಮ ಅಂದರೆ ಎಷ್ಟು ದೊಡ್ಡವನು ಶ್ರೀಹರಿ. ಅಷ್ಟು ದೊಡ್ಡ ಇಡೀ ವಿಶ್ವವನ್ನು, ವಿಶ್ವ ಎಷ್ಟು ದೊಡ್ಡದು ಅಂತ ಇವತ್ತು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಶ್ವನ ಪರಮಾತ್ಮ ಒಂದು ಸಾಶ್ವ ಕಾಳ ಅಂತ ಒಳಗಿಟ್ಕೋತಾನಂತೆ ಲೆಕ್ಕ ಹಾಕಿ ಎಷ್ಟಿರ್ಬೋದು. ಇಷ್ಟಿದ್ರೂ ಹೊಟ್ಟೆ ತೆಳ್ಳಗಿದೆ ಅಂತ, ಅದ್ರ ಜೊತೆಗೆ ಮತ್ತೆ ಇಷ್ಟಾದ್ರೂ ದಪ್ಪ ಆಗಿಲ್ಲ. ತನುತ್ವೇಪಿ ಅಖಿಲಂಭರಂ, ಬಹಳ ಥಿನ್ನಾಗಿರೋದು ಹೊಟ್ಟೆ. ಪರಮಾತ್ಮನ ಹೊಟ್ಟೆಯಷ್ಟು ಯಾರು ಅಷ್ಟು ಹೊಟ್ಟೆ ಚಿಕ್ಕ ಹೊಟ್ಟೆ ಯಾರಿಗೂ ಇಲ್ಲ. ಅಷ್ಟು ದೊಡ್ಡ ಪದಾರ್ಥ ಯಾರು ಹೊಟ್ಟೆ ಒಳಗಿಲ್ಲ ಮತ್ತೆ. ಅಷ್ಟು ಚಿಕ್ಕ ಉದರ ಯಾರಿಗೂ ಇಲ್ಲ, ದೊಡ್ಡ ಪದಾರ್ಥನ ಯಾರೂ ಒಳಗಿಟ್ಕೊಂಡಿಲ್ಲ ಅಂದರೆ ಅದೇ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಅಂತ ಅದಕ್ಕೆ ಕರೀತಾನೆ. ತನ್ನ ಹೊಟ್ಟೆ ನೋಡೋದಕ್ಕೆ ಭಾರಿ ಸಣ್ಣದು, ಮಹತ್ತಾದ ವಿಶ್ವವನ್ನು ಒಳಗಿಟ್ಕೊಂಡಿದ್ದಾನೆ ಅಂದರೆ ವಿಶ್ವಂಭರಣಾದವನು ಪರಮಾತ್ಮ. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು, ಪರಮಾತ್ಮನ ಗುಣರೂಪಗಳು ಅಂದರೆ ಅತಿ ವಿಮಲ, ಮಲ ದೋಷ, ವಿಮಲ ಅಂದರೆ ನಿರ್ಮಲ, ಅತ್ಯಂತ ನಿರ್ಮಲ ಪರಮಾತ್ಮ. ಎಲ್ಲ ರೂಪಗಳು ಅತ್ಯಂತ ನಿರ್ಮಲ, ಎಲ್ಲ ಗುಣಗಳು ಅತ್ಯಂತ ನಿರ್ಮಲ. ಇದು ವಿಶೇಷ. ಪರಮಾತ್ಮನಿಗೆ ರೂಪ ಇದೆಯಲ್ಲೋ ಅಂತ ದೊಡ್ಡ ಪ್ರಶ್ನೆ. ಅನೇಕರು ದೇವರಿಗೆ ರೂಪ ಇಲ್ಲ ಅಂತ ಹೇಳಿದವರೇ ಜಾಸ್ತಿ. ದೇವರಿಗೆ ಆಕಾರನೇ ಇಲ್ಲ, ನಿರಾಕಾರ ಬ್ರಹ್ಮ ಅಂತ ಹೇಳಿಬಿಡ್ತಾರೆ. ಅವರ ಸಮಸ್ಯೆ ಏನು ಅಂದರೆ ಯಾತಕ್ಕೆ ನಿರಾಕಾರ ಬ್ರಹ್ಮ ಅಂತಾರಂದರೆ, ನಮಗೆಲ್ಲ ಒಂದು ಆಕಾರ ಅಂದರೆ ದೇಹ, ನಮಗೆಲ್ಲ ದೇಹ ಇದೆ, ಆ ದೇಹಕ್ಕೆ ನಾಶನೂ ಇದೆ. ಸೊ ದೇವರಿಗೆ ನಾಶ ಇದೆ ಅಂದರೆ ಅವನು ನಾಶ ಇದೆ ಅಂತಾಗುತ್ತೆ. ಅದಕ್ಕೆ ದೇವರಿಗೆ ಆಕಾರನೇ ಇಲ್ಲ, ಏನೋ ತಲೆ ಉತ್ತರ ಗೊತ್ತು ಸೇಫ್ ಗಾರ್ಡ್ ಮಾಡ್ಕೊಂಡು ಏನೋ ಉತ್ತರ ಕೊಟ್ಬಿಟ್ರೆ ನಡಿ ಅಂತೇಳಿ. ಆಕಾರ ಇದ್ರೆ ನಾಶ ಆಗಬೇಕು ಅಂತ ಅವರು ವಾದ. ಅದಕ್ಕೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ನಮ್ಮ ದೇಹ ನಿರ್ಮಲ ದೇಹ ಅಲ್ಲ ಇದು, ಅದಕ್ಕೆ ನಾಶವಾಗುತ್ತೆ. ದೇವರ ದೇಹ ಹಾಗಲ್ಲ, ಅತಿ ವಿಮಲ ರೂಪ ಗುಣರೂಪಗಳನ್ನು, ಅತ್ಯಂತ ನಿರ್ಮಲವಾದ ದೇಹ ಪರಮಾತ್ಮನದು. ಅಂದರೆ ಅಪ್ರಾಕೃತವಾದ ದೇಹ, ಅಂದರೆ ಜ್ಞಾನಾನಂದಮಯವಾದ ದೇಹ. ಅದಕ್ಕೇನೆ ಅವನ ದೇಹಕ್ಕೆ ನಾಶ ಇಲ್ಲ. ಅಂದರೆ ಪರಮಾತ್ಮ ಸಾಕಾರನು ನಿರಾಕಾರನು ಅಂದರೆ ಸಾಕಾರ ಅಂತ ಹೇಳಬೇಕು, ನಿರಾಕಾರ ಅಂತ ಹೇಳಬಾರದು. ಯಾರು ಹೇಳ್ತಾರೋ ಅವರಿಗೆ ಪರಮಾತ್ಮನ ಪರಿಚಯ ಇಲ್ಲ ಅಂತ ಅರ್ಥ. ಪರಮಾತ್ಮ ಆಕಾರ ಇಲ್ಲ ಅಂತ ಹೇಳ್ತೀರಿ, ಅವನಂತ ಆಕಾರ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ವಿಶ್ವರೂಪವನ್ನು ಅರ್ಜುನ ಕಂಡಾಗ ಆಚಾರ್ಯ ಹೇಳ್ತಾರೆ, ವಿಶ್ವರೂಪ ಅಧ್ಯಾಯಾದೇಶ್ಚ ರೂಪವಾನ್ ಅವಸೀಯತೆ. ಯಾರಾದರೂ ದೇವರಿಗೆ ರೂಪ ಇಲ್ಲ ಅಂದರೆ ಅವರು ಭಗವದ್ಗೀತೆ ಓದಿಲ್ಲ ಅಂತ ಅರ್ಥ. ಅರ್ಜುನನಿಗೆ ವಿಶ್ವರೂಪವನ್ನೇ ಕೃಷ್ಣ ತೋರಿಸಿರಬೇಕಾದ್ರೆ ಅವನಿಗೆ ರೂಪ ಇಲ್ಲ ಅಂದ್ರೆ ಗತಿ ಏನಾಗಬೇಕು? ಈ ಮಧ್ಯೆ ಇವತ್ತು ಬ್ಯಾಕ್ಟೀರಿಯಾಕ್ಕೊಂದು ರೂಪ ಇದೆ, ಚಿಕ್ಕ ಚಿಕ್ಕ ಪ್ರಾಣಿಗಳಿಗೊಂದು ರೂಪ ಇದೆ. ವಿಶ್ವವನ್ನೇ ತೋರಿಸಿದ ಪರಮಾತ್ಮನ ರೂಪ ಇಲ್ಲ ಅಂದರೆ ಅವರು ಭಗವದ್ಗೀತೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ವಿಶ್ವರೂಪ ಅಧ್ಯಾಯಾದೇಶ್ಚ ರೂಪವಾನ್ ನವಸೀಯತೆ. ಆದರೆ ಎಂಥ ರೂಪ, ಎಂದೆಂದೂ ನಾಶವಾಗದೇ ಇರತಕ್ಕಂಥ ರೂಪ, ಅತಿ ವಿಮಲ, ಅತ್ಯಂತ ನಿರ್ಮಲವಾದ ರೂಪಗಳು, ಅತ್ಯಂತ ನಿರ್ಮಲವಾದ ಗುಣಗಳು ಪರಮಾತ್ಮನಿಗಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರಿಗೂ ನಮಗಿರೋ ವ್ಯತ್ಯಾಸ ಏನು ಅಂತ ಗೊತ್ತಾಗ್ತದೆ. ನಮ್ಮ ರೂಪಗಳು ದೋಷ ಇರತಕ್ಕಂಥ ರೂಪಗಳು, ಆದರೆ ಪರಮಾತ್ಮ ರೂಪಗಳು ನಿರ್ದೋಷವಾದ ರೂಪಗಳು. ಮತ್ತೆ ಪರಮಾತ್ಮನ ರೂಪಗಳು ಅಂತ ಹೇಳ್ತಾರೆ, ಅದು ವಿಶೇಷ. ರೂಪ ಅಲ್ಲ, ರೂಪಗಳು. ಪರಮಾತ್ಮ ಅನಂತ ರೂಪಗಳಿದೆ. ಪರಮಾತ್ಮನೇ ಸತತಮೇಕರೂಪಿಣೇ, ದಶರೂಪಿಣೇ, ಶತಸಹಸ್ರ ರೂಪಿಣೇ, ಅವಿಕಾರಿಣೇ, ಸ್ಫುಟಮನಂತ ರೂಪಿಣೇ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಎಷ್ಟು ರೂಪ ಇದೆ ಪರಮಾತ್ಮನಿಗೆ, ಅದ್ಯಾಕೆ ಬಹಳ ಸುಲಭ. ಒಬ್ಬೊಬ್ಬರೊಳಗೆ ಪರಮಾತ್ಮ ವಿಭಿನ್ನರೂಪಿಯಾಗಿದ್ದಾನೆ, ಇನ್ನು ಲೆಕ್ಕ ಹಾಕಿ ಎಷ್ಟು ಜನ ಇರಬೇಕು. ಅನಂತಾನಂತ ಜೀವರ ಒಳಗೆ ಒಬ್ಬೊಬ್ಬರು ಒಂದು ರೂಪ ಇಟ್ಟ ಮೇಲೆ, ಒಬ್ಬರು ಒಂದು ರೂಪ ಇಟ್ಟಿಲ್ಲ ಪರಮಾತ್ಮ, ಮುಂದೆ ಹೇಳಿದ್ರೆ ಹೇಗ್ತಾಂಬಿಡ್ತಾರೆ ಅವ್ರಿಗೆ, ಮೈಯೆಲ್ಲ ರೂಪ ಇಟ್ಟಿದ್ದಾನೆ ಅಂತ ಪರಮಾತ್ಮ. ಅವನು ಪ್ರತಿ ಒಂದು ನಮ್ಮ ಇದರಲ್ಲಿ ಅಣು ಅಣುವಿನಲ್ಲಿ ಪರಮಾತ್ಮ ತಾನು ರೂಪವನ್ನು ಇಟ್ಟಿದ್ದಾನೆ. ಬಲಭಾಗದಲ್ಲಿ ಯಾವ ರೂಪ, ಎಡಭಾಗದಲ್ಲಿ ಯಾವ ರೂಪ, ತಲೆಯಲ್ಲಿ ಯಾವ ರೂಪ, ಮಧ್ಯಭಾಗದಲ್ಲಿ ಯಾವ ರೂಪ, ಎಷ್ಟು ರೂಪ ಪರಮಾತ್ಮ ಇಟ್ಟಿದ್ದಾನೆ. ಇಂಥ ಒಂದೊಂದು ರೂಪ ಇದ್ರೇ ಅನಂತ ರೂಪ ಆಗಬೇಕಾದ್ರೆ, ಒಬ್ಬೊಬ್ಬರಲ್ಲಿ ಎಷ್ಟು ರೂಪ ಇಟ್ಟಿರಬೇಕಾದ್ರೆ, ಅನಂತಾನಂತ ರೂಪ ಪರಮಾತ್ಮನಿಗಿದೆ. ಅವೆಲ್ಲವೂ ನಿರ್ಮಲವಾದ ರೂಪಗಳು. ಗುಣಗಳು ಎಷ್ಟು? ಅವು ಅನಂತಾನಂತ ಗುಣಗಳು. ಮತ್ತೆ ಅನಂತಾನಂತ ರೂಪಗಳು, ಅನಂತಾನಂತ ಗುಣಗಳು, ಎಲ್ಲ ಪ್ಯೂರ್. ಅದು ವಿಶೇಷ, ಎಲ್ಲ ಪ್ಯೂರ್, ಒಂದರಲ್ಲೂ ದೋಷ ಇಲ್ಲ. ಭಾರಿ ಇದ್ದಾಗ ಕೆಲವು ದೋಷ ಇದ್ರೆ ಪರವಾಗಿಲ್ಲ, ಆದರೆ ಎಲ್ಲವೂ ನಿರ್ದುಷ್ಟವಾಗಿದೆ, ಎಲ್ಲವೂ ಅಷ್ಟೇ ಪರಿಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಒಂದು ರೂಪದಲ್ಲೂ ಕೂಡ ದೋಷದ ಹೆಸರೇ ಇಲ್ಲ ಅಂದಮೇಲೆ ಏನು ಭಗವಂತನ ವೈಭವ? ಅದಕ್ಕೆ ಹರಿಕಥಾ ಅಂತ ಹೆಸರಾಯಿತು. ಭಗವಂತನ ಮಹಿಮೆ ಅಂದ್ರೆ ಅಂಥ ಮಹಿಮೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಂಥ ರೂಪಗಳಿಂದ ಮಹಾಲಕ್ಷ್ಮಿ ದೇವಿ ನೋಡ್ತಾರೆ. ಇದು ಬಹಳ ಮುಖ್ಯ, ನಾವು ಕೇಳೋದೇ ನಾವು ಕಷ್ಟ, ನೋಡ್ತಾರೆ ಮಹಾಲಕ್ಷ್ಮಿ ದೇವಿ. ಅತಿ ವಿಮಲ ಗುಣ ರೂಪಗಳನ್ನು ಒಬ್ಬ ಸಾಧಕನಿಗೆ ಪರಮಾತ್ಮನ ಒಂದು ರೂಪ ಕಂಡ್ರೆ ಬದುಕೋದವನು, ಅಪರೋಕ್ಷ ಜ್ಞಾನ ಆಗೋಯ್ತು, ಬದುಕೆ ಹೋಗಿಬಿಟ್ಟವನು. ಅನಂತ ರೂಪ ನೋಡ್ತಾರಲ್ಲ, ಏನು ಸಾಮರ್ಥ್ಯ ಇರಬೇಕು ಮಹಾಲಕ್ಷ್ಮಿಯ ರೂಪ. ಅದಕ್ಕೊಂದು ಮುಕ್ತರಾಗ್ತಾರೆ ಅಂತ ಹೇಳಬಾರದು. ನಿತ್ಯ ಮುಕ್ತಳು ಶ್ರೀರಾಮ, ಅವರಿಗೆ ಬಂಧನದ ಹೆಸರೇ ಇಲ್ಲ, ನಿತ್ಯ ಮುಕ್ತಳಾಗಿ ಮಹಾಲಕ್ಷ್ಮಿ ದೇವಿ ಇದ್ದಾಳೆ. ಒಮ್ಮೊಮ್ಮೆ ಕಂಡವರಿಗೆ ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಹ, ಕ್ಷೀಯಂತೆ ಚಾಶ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ. ಒಂದೊಂದು ರೂಪದ ಮಹಿಮೆ ಹೀಗಿದ್ರೆ, ದರ್ಶನದ ಮಹಿಮೆ ಹೀಗಿದ್ರೆ, ಸಕಲ ರೂಪಗಳನ್ನು ನೋಡ್ತಾರೆ, ಸರ್ವದಾ ನೋಡ್ತಾರೆ. ಇನ್ನೊಂದು, ಮತ್ತೆ ಒಮ್ಮೆ ತಿರುಪತಿ ಹೋದರೆ ಉಡುಪಿ ಇಲ್ಲ, ಉಡುಪಿ ಹೋದರೆ ತಿರುಪತಿ ಇಲ್ಲ, ಎರಡು ಹೋದರೆ ಬದರಿ ಹೋಗಲ್ಲ, ನೆನಪಡ್ಕೊಳ್ಳೋದೇ ಕಷ್ಟ. ಅಂತ ಹೊತ್ತಿನಲ್ಲಿ ಎಲ್ಲ ರೂಪಗಳನ್ನು ಸ್ಪಷ್ಟ ನೋಡ್ತಾರೆ, ಅದು ವಿಶೇಷ. ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ. ಮಹಾಭಾರತದಲ್ಲಿ ಶಾಸ್ತ್ರಗಳಲ್ಲಿ ದೇವರೂಪದ ವರ್ಣನೆ ತುಂಬಾ ಬಂದುಬಿಟ್ಟಿದೆ, ಅದೆಲ್ಲವನ್ನು ರುಜುಗಳ ಅರ್ಥ ಮಾಡ್ಕೋತಾರೆ. ಬ್ರಹ್ಮಣಾತು ಅಖಿಲೈರ್ಗುಣೈಹಿ, ವೇದಾದಿ ಸಮಸ್ತ ವೇದೋಕ್ತವಾದ ಸಮಸ್ತ ಗುಣಗಳನ್ನು ಕೂಡ, ಶಾಸ್ತ್ರೋಕ್ತವಾದ ಸಮಸ್ತ ಗುಣಗಳನ್ನು ಕೂಡ ಉಪಾಸನೆ ಮಾಡುವ ಶಕ್ತಿ ಬ್ರಹ್ಮವಾಯುಗಳಿಗಿದೆ, ರುಜುಗಳಿಗಿದೆ. ಆದರೆ ಮಹಾಲಕ್ಷ್ಮಿ ಹಾಗಲ್ಲ, ಅತಿಕ್ರಮಿಸಿ ಅದರ ಮೇಲೆ ನೋಡ್ತಾರೆ ಅಂತ ಹೇಳುತ್ತೆ. ಇದು ಮಹಾಲಕ್ಷ್ಮಿ ಜ್ಞಾನಕ್ಕೂ ಬ್ರಹ್ಮದೇವರ ಜ್ಞಾನಕ್ಕೂ ವ್ಯತ್ಯಾಸ ಇದು. ಒಂದು ಸಮಸ್ತ ಶಾಸ್ತ್ರದ ಜ್ಞಾನವೇ ನಮಗೆ ಯಾವ ಜನ್ಮಕ್ಕೂ ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ, ಅದು ಬ್ರಹ್ಮವಾಯುಗಳಿಗಿದೆ, ರುಜುಗಳಿಗಿದೆ. ರುಜು ಹೇಳ್ತಾರೆ, ಆಲೋಚನೆ ಸರ್ವ ವಿಷಯಂ ರುಜುಯೋಗಿ ಜ್ಞಾನಂ. ಆಲೋಚನೆ ಸರ್ವ ವಿಷಯಂ, ಸಮಸ್ತ ಶಾಸ್ತ್ರದ ವಿಷಯಗಳನ್ನ ತ್ರಿವಿಕ್ರಮ ಪಂಡಿತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಆಚಾರ್ಯರನ್ನ ಎಂಥ ದಿವ್ಯ ಜ್ಞಾನ ಆಚಾರ್ಯರದು ಅಂದರೆ, ಗಂಧರ್ವ ವಿದ್ಯಾ ನಿಪುಣಶ್ಯ ನಿತ್ಯಂ, ಗಂಧರ್ವ ವರಿಯೈಹಿ ಅನುಗೀತ ಕೀರ್ತೇಹೆ, ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ನಮ್ಮ ಕೈಯಲ್ಲಿ ಒಂದು ಚೆಂಡಿಟ್ಟುಕೊಂಡು ಹೇಗೆ ನೋಡಿದರೆ ಸ್ಪಷ್ಟ ಕಾಣಬೇಕಲ್ಲ, ಹಾಗೆ ಸಮಸ್ತ ಶಾಸ್ತ್ರಾರ್ಥ ಆಚಾರ್ಯರ ಮುಂದೆ ಕಾಣುತ್ತೆ ಅಂತ ಹೇಳುತ್ತಾರೆ. ಸಮಸ್ತ ಶಾಸ್ತ್ರಾರ್ಥ ಏನೇ ಶಾಸ್ತ್ರವಾಗಿರಲಿ ಸ್ಪಷ್ಟವಾಗಿ ನೋಡ್ತಾರೆ, ಅಂಥ ಸಾಮರ್ಥ್ಯ ಅವರು. ಆದರೆ ಮಹಾಲಕ್ಷ್ಮಿ ಜ್ಞಾನ ಎಷ್ಟೊಂದು ಅದರ ಮೇಲಿದೆ ಅಂತ ಹೇಳುತ್ತಾರೆ. ಅದಕ್ಕೆ ಅವರು ಕೋಟಿ ಗುಣದಿಂದ ದೊಡ್ಡವರು ಅಂತ ಹೇಳುತ್ತಾರೆ. ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣದಿಂದ ಮೇಲಿದ್ದಾರೆ. ಕೋಟಿ ಅಂದರೆ ಬರೀ ಜಸ್ಟ್ 1 ಕ್ರೋರ್ ಅಲ್ಲ, ಭಾರಿ ಜಾಸ್ತಿ ಅಂತ ಅರ್ಥ ಅದಕ್ಕೆ, ತುಂಬ ಜಾಸ್ತಿ. ಅಂಥ ದಿವ್ಯ ಜ್ಞಾನ ಅತಿಕ್ರಮಿಸಿ, ಅದಕ್ಕೆ ಮಹಾಲಕ್ಷ್ಮಿ ಜ್ಞಾನದ ಬಗ್ಗೆ ಹೇಳಬೇಕಾದರೆ, ಈಶ್ವರಾದ ನ್ಯತ್ರ ಅನಾಲೋಚನೆ, ಅನಾಲೋಚನೆ ಸರ್ವ ವಿಷಯಂ ಮಹಾಲಕ್ಷ್ಮೀ ಜ್ಞಾನಂ. ಬ್ರಹ್ಮದೇವರು ಯೋಚನೆ ಮಾಡಿ ಎಲ್ಲ ತಿಳ್ಕೊಂಡ್ರೆ, ಅವ್ರು ಯೋಚನೆ ಮಾಡದೆ ಎಲ್ಲ ತಿಳ್ಕೊಳ್ತಾರಂಥದ್ದು, ನೋಡಿ ನೋಡ್ತಲೇ ತಿಳ್ಕೊಂಡ್ಬಿಡ್ತಾರೆ. ಆ ವ್ಯತ್ಯಾಸ ಅವರಿಗೆ ಗೊತ್ತು, ನಮಗೆ ಅರ್ಥವೇ ಆಗೋದಿಲ್ಲ, ಅಷ್ಟು ಫಾಸ್ಟ್ ಇಬ್ಬರು ಕೂಡ. ಅದು ಫಾಸ್ಟೆಸ್ಟ್ ಮಹಾಲಕ್ಷ್ಮಿ ದೇವಿ. ಆದರೆ ಮಹಾಲಕ್ಷ್ಮಿ ಪರಮಾತ್ಮನ ಗುಣಗಳನ್ನು, ಇಡೀ ಜಗತ್ತಿನ ಗುಣಗಳು ಅವರಿಗೆ ಯಾವಾಗಲೂ ಸ್ಪಷ್ಟ. ಪರಮಾತ್ಮ ರೂಪಗಳು ಕಾಣ್ತಾ ಇದೆ, ವೇದಾದಿಗಳಿಗಿಂತ ಜಾಸ್ತಿ ಕಾಣ್ತಾರೆ. ಆದರೆ ಹೇಗೆ ಕಾಣ್ತಾರೆ ಅಂದರೆ, ಬಗೆ ಬಗೆಯ ನೂತನವ ಕಾಣುತ್ತಾ, ಪ್ರತಿ ಸರ್ತಿ ಕಂಡಾಗಲೂ ಹೊಸ ಹೊಸದಾಗಿ ಕಾಣ್ತಾರಂತ, ಅದು ವಿಶೇಷ. ದೇವರೂಪದ ವೈಭವ ನಮಗೇನೆ ಒಂದು ವಸ್ತು ಬದಲು ಆಕರ್ಷಕ, ಸ್ವಲ್ಪ ಕಣ್ಮೇಲೆ ಕಂಡೇನು ಬಿಡಿ ಅಂತ ಹೇಳಿಬಿಡ್ತಾನಾಗಲೇ ಸುಮಾರಾಗಿ. ಅದ್ರ ಟಿ ವಿ ಮೊದಲು ಎಷ್ಟು ಜನ ಕೊಡ್ತೀರಿ, ಕೊಡೋದಿಲ್ಲೀಗ. ಮೊದಲು ಹೊಸ್ತು ಬಂದ ಕಾಲಕ್ಕೆ ಏನು ಜನಗಳು ಯಾವ ಉಪನ್ಯಾಸಗಳು ಖಾಲಿಯಾಗಿಬಿಡ್ತಿದ್ದಂತೆ ಮೊದಲೆಲ್ಲ ಕೂಡ, ಯಾರು ಹೊರಗ್ತಾನೆ ಇದ್ದಿಲ್ಲ ಅಂತ ಅಷ್ಟರ ಮಟ್ಟಿಗೆ. ಬರ್ತಾ ಬರ್ತಾ ಈಗ ಕಡಿಮೆ ಆಗಿಬಿಡ್ತು. ಅಂದರೆ ಎಲ್ಲರಿಗೂ ಕಡಿಮೆ ಆಗಿಲ್ಲ, ಯೋಗ್ಯರಿಗೆ ಕಡಿಮೆ ಆಗಿದೆ ಅಷ್ಟೇ. ಇನ್ನು ಅವರಿಗೆ ಹಾಗೆ ಜನ್ಮಪೂರ್ತಿ ಹಾಗೆ ಇರುತ್ತೆ, ಆ ವಿಚಾರ ಬೇರೆ. ಕೆಲ ಆಕರ್ಷಣೆ ಬಂತು, ಅವ್ನು ನಿಧಾನ ಹೊರಟೋಗ್ಬಿಡ್ತದ, ಅದೇ ಅಂಥ ವಿಶೇಷ ಏನಿಲ್ಲ ಅನ್ನೋ ಭಾವನೆ ಬಂತು, ಅದು ಪುಣ್ಯ. ಅದು ಫೆಡಪ್ ಅಂತಾರಲ್ಲ, ಹಾಗೆ ಒಂದು ವಿಷಯದ ಬಗ್ಗೆ ಸಾಕಾಗಿಬಿಡ್ತು ಅಂತ ಹೇಳ್ತಾರಲ್ಲ, ಸಾಕಾಯ್ತದ ಒಂದು. ಆದರೆ ಇವತ್ತು ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮನ ಗುಣಗಳನ್ನು ರೂಪಗಳನ್ನು ಅಷ್ಟು ನೋಡ್ತಾ ಇದ್ರೂ ಕೂಡ ಒಂದು ಕ್ಷಣ ಕ್ಷಣದಲ್ಲಿ ಹೊಸ್ತಾಗಿ ಕಾಣುತ್ತಂತೆ. ಮತ್ತೆ ವರ್ಷ ವರ್ಷಕ್ಕೆ ತಿಂಗಳು ತಿಂಗಳಿಗೆ ಅಲ್ಲ, ಎವರಿ ಮೊಮೆಂಟ್ ದೇವರು ಹೊಸ್ತಾಗಿ ಕಾಣ್ತಾನಂತೆ. ಎಷ್ಟು ದೇವರ ಮಹಿಮೆ ಹೇಗಿರಬೇಕು ಲೆಕ್ಕ ಹಾಕಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನ ಮನ್ಯಶೃಣೋತಿ, ಶ್ರುತ್ವಾ ಪೇನಂ ವೇದ ನಚೈವ ಕಶ್ಚಿತ್. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ದೇವರ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ದೇವ್ರ ಬಗ್ಗೆ ಹೇಳೋದಕ್ಕೆ ಹೋದರೆ ಮೊದಲು ಹಬ್ಬ ಅಂತಾರಲ್ಲ, ಹಾಗೆ ಕ್ಷಣ ಕ್ಷಣಕ್ಕೂ ಹಬ್ಬ ಅಂತಿರ್ತಾರಂತೆ ಮಹಾಲಕ್ಷ್ಮೀ ದೇವಿ. ಎಷ್ಟು ವೈಭವ ಇರಬೇಕು. ಎಷ್ಟೋ ಸಲ ಒಬ್ಬ ಮನುಷ್ಯ ತನ್ನ ಮನೆಯವರಿಗೆ ಬೋರಾಗ್ತಾನೆ, ಬಂಧುಗಳಿಗೆ ಬೋರಾಗ್ತಾನೆ, ಎಷ್ಟೋ ಕ್ಷಣದಲ್ಲಿ ಮುಖ ನೋಡಕ್ಕೆ ಇಷ್ಟಪಡದಷ್ಟು ಬೋರಾಗಿಬಿಡ್ತಾನೆ, ಅವ್ರು ಕಂಡ್ರೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅಂತ ಹೊತ್ತಿನಲ್ಲಿ ಮಹಾಲಕ್ಷ್ಮೀ ದೇವಿ ಕ್ಷಣ ಕ್ಷಣದಲ್ಲಿ ಹೊಸದಾಗಿ ಕಾಣ್ತಾರೆ ಅಂದ್ರೆ ಅವ್ರು ಹಾಗೆ ಕಾಣ್ತಾರೆ. ಇವರು ದೊಡ್ಡಸ್ತಿಕೆ ಹಾಗಿದ್ದಾನೆ ಪರಮಾತ್ಮನ ಹಿರಿಮೆ ಅದು, ಸುಮ್ಸುಮ್ನೆ ಕಾಣ್ತಾ ಇಲ್ಲ, ಇದ್ದಾನೆ ಹಾಗೆ ಕಾಣ್ತಾ ಇದ್ದಾರಷ್ಟೇ. ಎಷ್ಟು ವೈಭವ ನಿಜವಾದ ಅರ್ಥದಲ್ಲಿ. ಉಡುಪಿ ಎಲ್ಲ ಹೋಗ್ತೇವೆ, ಸಮುದ್ರ ನೋಡಿಬಿಡ್ತೇವೆ, ಖುಷಿಯಾಗಿಬಿಡುತ್ತಾನೆ. ಅಲ್ಲಿ ಅವನು ಕೇಳಿ ಅಯ್ಯೋ ದಿವಸ ಅದೇ ನೋಡಿದ್ವಿ, ಆ ಕಡೆ ಬಂದರೆ ವಾಸಿ ಎಷ್ಟೋ ಇರುತ್ತೆ, ಬರೀ ಬೆಟ್ಟ ಗುಡ್ಡಗಳು ಸಮುದ್ರನೇ, ಸ್ವಲ್ಪ ಈ ಕಡೆ ಬಂದರೆ ಫ್ರೆಶ್ ಆಗ್ತೀವಿ ಅಂತ ಹೇಳ್ತಾರೆ. ನಮಗೆ ಅದು ಆಶ್ಚರ್ಯ, ಅವ್ರಿಗೆ ಇದು ಆಶ್ಚರ್ಯ. ಆದರೆ ಮಹಾಲಕ್ಷ್ಮಿಗೆ ಪರಮಾತ್ಮ ಯಾವಾಗಲೂ ಆಶ್ಚರ್ಯವಾಗಿ ಕಾಣ್ತಾನೆ ಅಂತ ಹೇಳಿದರೆ ನಮ್ಮ ಪ್ರಶ್ನೆಗೆ ಉತ್ತರ ಬರುತ್ತಾಗ, ದೇವ್ರ ಕಥೆ ಕೇಳಿ ಅಂತ ಹೇಳ್ತೀರಿ, ದೇವ್ರ ಧ್ಯಾನ ಮಾಡೋದು ಅಂತ ಹೇಳ್ತೀರಿ, ಬೋರ್ ಹೊಡೆಯೋದಿಲ್ವೇ ಅಂತ ಕೇಳಿದರೆ ಎಂದೆಂದೋ ಕೇಳೋ ನಮಗ್ಯಾಗ ಬೋರ್ ಹೊಡೆಯುತ್ತೆ, ಸದಾ ನೋಡು ಅವರಿಗೆ ಬೋರ್ ಹೊಡೆಯೋದಿಲ್ಲ ಅಂದಮೇಲೆ ನಮಗೆ ದೇವರಾಣಿ ಬೋರ್ ಹೊಡೆಯೋದಿಲ್ಲ, ಹೊಡೆದೇ ಇದ್ರೆ ನಮಗೆ ಅರ್ಥವಾಗಿಲ್ಲ ಅಂತ ಅರ್ಥ. ನಮಗೆ ಅರ್ಥವಾಗಿಲ್ಲ ಆದ್ರಿಂದ ಹಾಗಾಗ್ತಿದೆ, ಅರ್ಥವಾದರೆ ಮಾತ್ರ ಅದರಷ್ಟು ಆಶ್ಚರ್ಯ ಎಲ್ಲೂ ಕಾಣೋದಿಲ್ಲ. ಈ ಟಿ ವಿಲಿ ನೋಡ್ತಾ ಇರ್ತೀರಿ, ಎವ್ರಿ ಫ್ರಕ್ಷಣ ಚೇಂಜ್ ಆಗ್ತಾನೆ ಇರುತ್ತೆ, ಅದರೊಳಗೆ ಎವ್ರಿ ಮೊಮೆಂಟ್ ಬೇರೆ 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 ಸೀನ್ ಬರ್ತಾ ಇರುತ್ತೆ. ಒಂದು ಚಾನಲ್ ಚೇಂಜ್ ಆಗುತ್ತೆ, ಇನ್ನು ಎಷ್ಟು ಚಾನಲ್ಗಳು ದೇವರೇ ಗತಿ. ಒಂದು ಟಿ ವಿಗೆ ಎಷ್ಟು ಚಾನಲ್ ಇರಬೇಕಾದ್ರೆ ಭಗವಂತನಿಗೆ ಎಷ್ಟು ಚಾನಲ್ ಇರಬೇಕು, ಅನಂತಾನಂತ ಚಾನಲ್ ಅಂತ. ಎಲ್ಲವೂ ಮಲ್ಟಿ ಕಲರ್, ಸಾಮಾನ್ಯ ಯಾವುದು ಸಾಮಾನ್ಯವಲ್ಲ, ಎಲ್ಲವೂ ಆನಂದಕರ. ಅದರಲ್ಲಿ ನೋಡಬಾರದ ದೃಶ್ಯ ಇಲ್ಲ, ಅವರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಇಲ್ಲ. ಅವೆಲ್ಲ ಕೂಡ ಅವ್ರು ಮಾತ್ರ ನೋಡಿ, ಇವ್ರು ಮಾತ್ರ ನೋಡಬೇಕಿಲ್ಲ, ಯಾರು ನೋಡೋದು ಪುಣ್ಯ ಮಾಡಿರಬೇಕಷ್ಟೇ ಹೊರತು. ಇಂದಿರಾ ಮಂದ ಸಾಂದ್ರಾಗ್ರೆ ಕಟಾಕ್ಷ ಪ್ರೇಕ್ಷಿತಾತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ಆಚಾರ್ಯ ಹೇಳುತ್ತಾರೆ, ಇಂದಿರಾ ಅಮಂದ ಸಾಂದ್ರಾಗ್ರೆ ಕಟಾಕ್ಷ ಪ್ರೇಕ್ಷಿತಾತ್ಮನೇ. ಮಹಾಲಕ್ಷ್ಮೀ ದೇವಿ ನೋಡ್ತಿದ್ರೆ ಅವ್ರು ಕಂಡು ಬೇರೆ ಕಡೆ ಹೋಗೋದೇ ಇಲ್ವಂತೆ. ಪರಮಾತ್ಮ ಈ ಭಾಗ ಶ್ರೇಷ್ಠ, ಈ ಭಾಗ ಹೀಗೆ ತುತ್ತಾ ಇರುತ್ತಂತೆ ಅವ್ರ ಕಣ್ಣುಗಳು. ಎಷ್ಟು ವೈಭವ ಮಹಾಲಕ್ಷ್ಮಿ ಅಂತಹ ಅವರು ಸರ್ವತ್ರ ವ್ಯಾಪ್ತರು ಮರಿಬಾರದು. ಮತ್ತೆ ಅಣು ಅಲ್ಲ ಮಹಾಲಕ್ಷ್ಮೀ ದೇವಿ, ಸರ್ವತ್ರ ವ್ಯಾಪ್ತರವರು ಅಷ್ಟೇ ಅಲ್ಲ, ಸರ್ವಕಾಲದಲ್ಲೂ ಅದೇ ರೀತಿ ಇರ್ತಾರೆ. ಅಂಥವರಿಗಷ್ಟು ಎವರು ಫ್ರೆಶ್ ಆಗಿ ಕಾಣಬೇಕಾದ್ರೆ ದೇವರ ಮಹಿಮೆಯನ್ನ ಎಷ್ಟು ಅತ್ಯದ್ಭುತ ಅಂಬುದನ್ನು ನಮ್ಮ ಮುಂದೆ ಚಿತ್ರ ಕೊಡ್ತಾರೆ. ಜಗದುದರಣ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ. ನೂತನದಲ್ಲೂ ವೆರೈಟಿ ಅಂತೆ, ಮತ್ತೆ ಬಗೆ ಬಗೆಯ ನೂತನ. ಆ ನೂತನಕ್ಕೆ ನೂತನಕ್ಕೆ ಅತಿ ನೂತನ ಅಂತ ಮುಂದೆ ಹೇಳ್ತಾರೆ. ನೂತನಕ್ಕೆ ಅತಿ ನೂತನ ಅಂತ ರೂಪಗಳನ್ನು ಕಾಣ್ತಾ ಮಿಗಿ ಹರುಷದಿಂ ಹೊಗಡಿ ಹಿಗ್ಗುತ. ಕೆಲವು ಸರ್ ತುಂಬಾ ಕಂಡಾಗ ತಮಗೆ ಏನೋ ರೀತಿಯಲ್ಲಿ ಆ ಮನಸ್ಸಿಗೆ ಅನಿಸ್ಬಹುದು, ಅವರಿಗೆ ಹೊಗಳಿ ಹಿಗ್ಗುತ, ಹೊಗಳ್ತಾರೆ, ಹಿಗ್ತಾರೆ, ಆನಂದ ಪಡ್ತಾರೆ. ಅಂತಹ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲೆನ್ನುವುದೇ ನಾವು. ಅಂತ ಮಹಾಲಕ್ಷ್ಮೀ ದೇವಿ ನಮ್ಮನ್ನ ಸದಾಕಾಲವೂ ಕೂಡ ನೆಮ್ಮದಿಯಿಂದ ಇಟ್ಟಿರಲಿ, ಸಂತೈಸಲಿ, ಸುಖವಾಗಿ ಇಟ್ಟಿರಲಿ ಅಂತ ಕೇಳಿದ್ದಾರೆ. ಸುಖವಾಗಿ ಮಹಾಲಕ್ಷ್ಮಿ ನಮ್ಮನ್ನು ಇಟ್ಟಿರಲಿ, ಮಂಗಲವನ್ನು ಕರುಣಿಸಿ ಅಂತ ದೇವರನ್ನು ಕೇಳಿದರು, ನಮ್ಮನ್ನು ಸುಖವಾಗಿ ಇಟ್ಟಿರಲಿ ಅಂತ ಮಹಾಲಕ್ಷ್ಮಿಯನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಸ್ವಾರಸ್ಯ ಅಂದರೆ ತ್ರಿಗುಣಮಾನಿ ಮಹಾಲಕುಮಿ. ಮಹಾಲಕ್ಷ್ಮಿಯ ಹಿರಿಮೆ ಏನು ಅಂದರೆ ತ್ರಿಗುಣಗಳಿಗೆ ಅಭಿಮಾನಿ ದೇವತೆಯವರು. ತ್ರಿಗುಣಗಳಿಗೆ ಅಭಿಮಾನಿ ದೇವತೆಗಳು, ತ್ರಿಗುಣಗಳು ಯಾವುದು? ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪ್ರಕೃತಿಗೆ ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಗುಣ ಅಂದರೆ ಹಗ್ಗ ಅಂತ ಒಂದು ಅರ್ಥ. ಅದಕ್ಕೆ ಮೂರು ಗುಣ ಅಂದರೆ ಮುಪ್ಪುರಿ ಹಗ್ಗ. ಪ್ರಕೃತಿಗೆ ಮೂರು ಗುಣ ಇದೆ, ಅದರಿಂದ ನಮ್ಮನ್ನು ಕಟ್ಟಿಬಿಡ್ತಾರಂತೆ. ಮೂರು ಗುಣದಿಂದ ಕಟ್ಟೋದು ಅಂದರೆ ಇವತ್ತು ಹಗ್ಗಕ್ಕೆ ಎರಡೆಡೆ ಹಾಕಿದ್ರೆ ಗಟ್ಟಿಯಾಗೋದಿಲ್ಲ, ಜನವಾರಕ್ಕೂ ಮೂರೆಡೆನೇ ಹಾಕೋದು. ಹಾಕಿಕೊಳ್ಳೋರಿಗೆ ಗೊತ್ತಿರುತ್ತದೆ, ಭಾಳ ಜನ ಹಾಕಿಕೊಳ್ಳೋದೇ ಇಲ್ಲ ಅದರಿಂದ ಗೊತ್ತಿರೋದಿಲ್ಲ. ಮೂರು ಹಾಕಿದರೆ ಗಟ್ಟಿ, ನಮ್ಮ ದೇಹ ತ್ರಿಗುಣಮಯ. ಅದಕ್ಕೆ ತ್ರಯಿ ವೇದಗಳ ಬಂದ ಬರತಕ್ಕಂಥ ಜ್ಞಾನದಿಂದ ನಾವು ಪಾರಾಗಬೇಕು ಅನ್ನೋ ಎಚ್ಚರಿಕೆ ಕೊಡಲಿಕ್ಕಿರ್ತಕ್ಕಂಥ ಮಾತದು. ತ್ರಿಗುಣಗಳ ಬಂಧನ ನಮಗಿದೆ, ಸತ್ವಗುಣ, ರಜೋಗುಣ, ತಮೋಗುಣ. ಆ ಮೂರು ಗುಣಗಳನ್ನು, ಮೂರು ಗುಣಗಳ ಬಂಧನಕ್ಕೆ ಒಳಗಾಗದೇ ಇರೋರೇ ಇಲ್ಲ. ಪ್ರಕೃತಿ ಬಂಧನ ಅಂದರೆ ಒಂದೇ, ತ್ರಿಗುಣಗಳ ಬಂಧನ ಅಂದರೆ ಒಂದೇ. ಅದು ಸ್ಟ್ರಾಂಗ್, ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಬಂಧನ. ಆದರೆ ಮಹಾಲಕ್ಷ್ಮಿಗೆ ಬಂಧನ ಇಲ್ಲ, ಈಗ ತ್ರಿಗುಣ ಮಾನಿ, ಅದಕ್ಕೆ ಅಭಿಮಾನಿ ದೇವತೆಯವರು, ಆದ್ದರಿಂದ ಬಂಧನದ ಹೆಸರೇ ಇಲ್ಲ ಅವರಿಗೆ. ಪರಮಾತ್ಮ ಅವರ ಮೇಲಿದ್ದಾನೆ, ಅವರಿಗೂ ಬಂಧನದ ಹೆಸರಿಲ್ಲ. ಪರಮಾತ್ಮ ಮಹಾಲಕ್ಷ್ಮಿಗೆ ಬಂಧನ ಇಲ್ಲ, ಅವರು ಒಡತಿಯವರು. ಅವರ ಮೇಲೆ ಪರಮಾತ್ಮ ಇದ್ದಾನೆ, ಬಂಧನದ ಹೆಸರೇ ಇಲ್ಲ. ಇನ್ನು ಬ್ರಹ್ಮಾದಿಗಳಿಗೆಲ್ಲ ಶುರುವಾಯ್ತಿದೆ, ಬ್ರಹ್ಮಾದಿಗಳೆಲ್ಲ ತ್ರಿಗುಣ ಬದ್ಧರು. ಅದೇನು ಮುಂದಿನ ಶ್ಲೋಕದಲ್ಲಿ ಆ ವಿಷಯ ಬರುತ್ತೆ ನಮಗೆ, ಅದು ಯಾವ ರೀತಿ ಬದ್ಧರು ಎಂಬ ತಾರತಮ್ಯವನ್ನು ಹೇಳುತ್ತಾರೆ. ಸತ್ವಂ ರಜಸ್ತಮ ಇತಿ, ಹೀಗೆ ತ್ರಿಗುಣಮಾನಿ. ಅಲ್ಲೂ ಸ್ವಾರಸ್ಯ, ಮತ್ತೆ ಮೂರು ಗುಣಗಳಿಗೆ ಮಹಾಲಕ್ಷ್ಮಿ ಹೇಗೆ ಅಭಿಮಾನಿ ದೇವತೆಯಾಗಿದ್ದಾರೆ ಅಂದರೆ ಮೂರು ರೂಪಗಳಿಂದಾಗಿದ್ದಾರೆ. ಶ್ರೀ, ಭೂ, ದುರ್ಗಾ. ಶ್ರೀರೂಪದಿಂದ ಸತ್ವಗುಣಕ್ಕೆ ಅಭಿಮಾನಿ ದೇವತೆ, ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿ ದೇವತೆ, ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿ ದೇವತೆ. ಅದಕ್ಕೆ ತ್ರಿಗುಣಮಾನಿ ಅಂದರೆ ಮೂರು ರೂಪಗಳು ಬಂದೋಯ್ತು. ಇವೆಲ್ಲ ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಅಧ್ಯಾಯದಲ್ಲಿ ಬರಬೇಕಾದ್ರೆ ಹೇಳ್ತಾರೆ. ಅಲ್ಲೂ ಮತ್ತೆ ಸ್ವಾರಸ್ಯನೇ, ಸತ್ವಗುಣದ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮೀ ದೇವಿ ಶ್ರೀದೇವಿ ಸಾತ್ವಿಕರನ್ನ ಬಂಧನ ಮಾಡ್ತಾಳಂತೆ. ರಜೋಗುಣದ ಅಭಿಮಾನಿ ದೇವತೆಯಾದ ಭೂದೇವಿ ರಾಜಸರನ್ನ ಬಂಧನ ಮಾಡ್ತಾಳೆ. ತಮೋಗುಣದ ಅಭಿಮಾನಿ ದೇವತೆಯಾದ ದುರ್ಗಾದೇವಿ ತಮೋಯೋಗ್ಯರನ್ನ ಬಂಧನ ಮಾಡ್ತಾಳೆ. ಆದ್ದರಿಂದ ಬಂಧನದ ವೆರೈಟಿನೇ ಬೇರೆ. ಅದು ಒಂದು ಚಿನ್ನದ ಬಂಧನ ಹೇಗಿರ್ತದೆ, ಕಬ್ಬಿಣದ ಬಂಧನ ಹೇಗೆ, ಬೆಳ್ಳಿ ಬಂಧನ ಹೇಗಿರಬಹುದು, ಅಲ್ಲಿ ವೆರೈಟಿ. ಬಂಧನ ಹಾಕಿಕೊಂಡ್ರೆ ಖುಷಿ ಒಂಥರ, ಚಿನ್ನದ ಬಂಧನ ಅಂತ ಹೇಳಿದರೆ ಒಂಥರ ಆನಂದ ಕೊಡಬಹುದು. ಸಾತ್ವಿಕರಿಗೆ ಮಹಾಲಕ್ಷ್ಮಿಯ ಬಂಧನ ಅಂದರೆ ಅದು ಮೋಕ್ಷಕ್ಕೆ ಕಾರಣವಾಗದ ಹಿತಕರ ಅಂತ ಅರ್ಥ. ಆದರೆ ಉಳಿದವರಿಗೆ ಹೆಚ್ಚೆಚ್ಚು ಬಂಧನವಾಗುತ್ತೆ. ಮೂರು ಮೂರು ಜನಕ್ಕೂ ಇದೆ ಪ್ರಾಧಾನ್ಯನ ಸತ್ವಾದಿ ಗುಣಗಳ ವ್ಯವಸ್ಥೆ ಮುಂದೆ ಹೇಳ್ತಾರೆ. ಅದನ್ನು ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಬರೀ ಲಕ್ಷ್ಮಿ ಎನ್ನಬಾರದೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಯಾಕೆ ಅಲಕ್ಷ್ಮಿ ಆಗಬಾರ್ದಲ್ಲ ಅಂತ ಹೇಳೋದಕ್ಕೋಸ್ಕರ. ಮಹಾಲಕ್ಷ್ಮಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಅಲ್ಲ, ಅದು ಬರುತ್ತೆ ಪೂಜೆಯೊಳಗೆ. ಭಾದ್ರಪದ ಮಾಸದಲ್ಲಿ ಎಡೇಷ್ಠಿ ಪೂಜೆ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಂತಲೇ ಅರ್ಥ. ಹಾಗಿದ್ರೆ ಎಷ್ಟು ಪದೀತಿ ಆಗುತ್ತೆ, ಆ ಜ್ಯೇಷ್ಠ ಲಕ್ಷ್ಮಿಯ ಬೇರೆ ಮಹಾಲಕ್ಷ್ಮಿ ಬೇರೆ. ಅವಳು ಜ್ಯೇಷ್ಠ ಲಕ್ಷ್ಮಿ, ಇವಳು ಮಹಾಲಕ್ಷ್ಮಿ. ಸ್ವಾರಸ್ಯ ನೋಡಿ, ನಮಗೇನಿಸ್ತು ಜ್ಯೇಷ್ಠ ಅಂದ ತಕ್ಷಣ ರೀ ಅವಳ ದೊಡ್ಡವಳಾಗಿಬಿಟ್ಲಲ್ಲ ಅಂತ ನಮಗೆ ಆಶ್ಚರ್ಯ ಅನಿಸುತ್ತೆ. ಜ್ಯೇಷ್ಠಳಷ್ಟೇ, ಮಹಾ ಅಲ್ಲ. ಮತ್ತೆ ಮಹಾ ಬೇರೆ, ಜ್ಯೇಷ್ಠ ಬೇರೆ, ಸೀನಿಯಾರಿಟಿ ಬೇರೆ, ಕ್ವಾಲಿಫಿಕೇಶನ್ ಬೇರೆ. ಸೀನಿಯರ್ ಇರ್ತಾನೆ ಅವನು ದಡ್ಡ, ಜೂನಿಯರ್ ಭಾರಿ ಬ್ರೈಟು. ಇವತ್ತು ಮಹಾಲಕ್ಷ್ಮಿ ಅಂದರೆ ಮಹತ್ತರವಾದ ಲಕ್ಷ್ಮಿ, ವಿಶಿಷ್ಟವಾದ ಹಿರಿಮೆ ಹೊಂದಿರತಕ್ಕಂಥ ಲಕ್ಷ್ಮಿ. ಅವಳು ಮೊದಲು ಬಂದ ಲಕ್ಷ್ಮಿ ಅಷ್ಟೇನೆ. ಮೊದಲು ಬಂದವಳು ಬಲರಾಮ, ಮೊದಲು ಬಂದ ಕೃಷ್ಣ, ಆಮೇಲೆ ಬಂದ. ಯಾರು ದೊಡ್ಡವರು ಅದರೊಳಗೆ? ಬಲರಾಮ ಅಗ್ರಜನಾದರೂ ಕೂಡ, ಕೃಷ್ಣ ಅನುಜನಾದರೂ ಕೂಡ ಕೃಷ್ಣ ಸರ್ವೋತ್ತಮ. ಇಲ್ಲೂ ಸ್ವಾರಸ್ಯ ನೋಡಬೇಕು. ಮಹಾಲಕ್ಷ್ಮಿ ಇಬ್ಬರು ಕೂಡ ಕ್ಷೀರಸಾಗರದಿಂದ ಪ್ರಾದುರ್ಭೂತರಾದವರೇ. ಇನ್ನೂ ನಿಜವಾದ ಜ್ಯೇಷ್ಠಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಇವಳು ಹುಟ್ಟಿ ಬಂದವಳು ಮಹಾಲಕ್ಷ್ಮಿ ಹುಟ್ಟೇ ಇಲ್ವಲ್ಲ ಈ ಮಧ್ಯೆ, ಅವತಾರ ಕ್ರಮದಲ್ಲಿ ಹಿಡಿದ್ದಷ್ಟೇ. ಒಂದೇ ಕ್ಷೀರ ಸಮುದ್ರದಿಂದ ಜ್ಯೇಷ್ಠಲಕ್ಷ್ಮಿ ಅಲಕ್ಷ್ಮಿನೂ ಬಂದ್ಲು, ಮಹಾಲಕ್ಷ್ಮಿನೂ ಬಂದ್ಲು. ಮೊದಲು ಜ್ಯೇಷ್ಠಲಕ್ಷ್ಮಿ ಬಂದ್ಲು, ಆಮೇಲೆ ಮಹಾಲಕ್ಷ್ಮಿ ಬಂದ್ಲು. ಆದ್ದರಿಂದನೇ ಅವಳು ಅಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಕರೀತಾರೆ. ಯಾವಾಗಲೂ ಅಷ್ಟೇನೆ, ಮನುಷ್ಯ ಪ್ರಯತ್ನ ಮಾಡಲಿಕ್ಕೆ ಹೊರಟಾಗ ಮೊದಲು ಜ್ಯೇಷ್ಠಲಕ್ಷ್ಮಿ ಬರ್ತಾಳಂತೆ, ಆಮೇಲೆ ಮಹಾಲಕ್ಷ್ಮಿ ಬರ್ತಾಳಂತೆ. ಜ್ಯೇಷ್ಠಲಕ್ಷ್ಮಿ ಅಂತ ಹೇಳಿದರೆ ಅದು ಭ್ರಷ್ಟಾಚಾರದ ಸಂಪಾದನೆ ಅಂತ ಅರ್ಥ. ಅಲಕ್ಷ್ಮಿ ಅಂದರೆ ದರಿದ್ರಲಕ್ಷ್ಮಿ ಅಂತ ಹೆಸರು ಅವಳಿಗೆ. ದರಿದ್ರಲಕ್ಷ್ಮಿ ಇವಳು ಮಹಾಲಕ್ಷ್ಮಿ ಆಮೇಲೆ ಬರೋದು, ಮೊದಲು ದರಿದ್ರಲಕ್ಷ್ಮಿನೇ ಬರೋದು. ಅದಕ್ಕೋಸ್ಕರ ಈಗ ಬೆಳೀತದಲ್ಲ, ಇಲ್ಲ ದರಿದ್ರ ಬೆಳೆ ಇದ್ದಾಗ ಚಾತುರ್ಮಾಸ ಮೊದಲನೇ ಜಾತಕ ಮಾಡ್ತಾರೆ ಅಂದರೆ ಮೊದಲ ಬೆಳೆಯೆಲ್ಲ ಒಳ್ಳೇದಲ್ಲ, ಅದು